ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 76. ಒಳ್ಳೆ ಕುರುಬನು. ಹಿಂದಿನ ಪಾಠದಲ್ಲಿ ತಾನು ಯೆರೂಸಲೇಮಿನಲ್ಲಿ ಮರಣ ಹೊಂದಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬರುತ್ತೇನೆಂದು ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದನ್ನು ನಾವು ಕೇಳಿಸಿಕೊಂಡೆವು. ಪಾಪವನ್ನು ನಿವಾರಣೆ ಮಾಡುವುದಕ್ಕೆ, ಒಂದು ಯಜ್ಞದಂತೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ತಾನು ಲೋಕದಲ್ಲಿ ಹುಟ್ಟಿದನೆಂಬುದನ್ನು ಯೇಸು ತಿಳಿದಿದ್ದನು. ತನ್ನ ಮೂವರು ಶಿಷ್ಯರೊಂದಿಗೆ ಬೆಟ್ಟದ ಮೇಲಿದ್ದ ತನ್ನ ಶ್ರೇಷ್ಠವಾದ ಮಹಿಮೆಯನ್ನು ಕರ್ತನಾದ ಯೇಸು ಪ್ರದರ್ಶಿಸಿದ್ದನ್ನು ಸಹ ನಾವು ಹಿಂದಿನ ಸಲ ನೋಡಿಕೊಂಡೆವು. ಯೇಸುವಿನ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು ಮತ್ತು ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗೆ ಹೊಳೆಯುತ್ತಿದ್ದವು. ಹೀಗೆ ಯೇಸುವಿನಲ್ಲಿ ನೆಲೆಯಾಗಿದ್ದ ದೇವರ ಮಹಿಮೆಯು ತಾನಾಗಿಯೇ ಪ್ರಕಟಗೊಂಡಿತು. ಈ ದಿನ ನಾವು ಪರಿಶುದ್ಧ ಸುವಾರ್ತೆಲಿರುವುದನ್ನು ಮುಂದುವರಿಸುವುದಕ್ಕೆ ಇಷ್ಟಪಡುತ್ತೇವೆ ಮತ್ತು ತನ್ನನ್ನು ಹಿಂಬಾಲಿಸಿದವರನ್ನು ತೃಪ್ತಿಗೊಂಡ ಕುರಿಯೊಂದಿಗೆ ಕರ್ತನಾದ ಯೇಸು ಹೇಗೆ ಹೋಲಿಸಿದನೆಂಬುದನ್ನು ಕೇಳಿಸಿಕೊಳ್ಳಲಿದ್ದೇವೆ. ದೇವರು ಆದಾಮನ ಸಂತತಿಯನ್ನು ಕುರುಬನಿಲ್ಲದ ಕಳೆದುಹೋದ ಕುರಿಗೆ ಪದೇ ಪದೇ ಹೋಲಿಸಿರುವುದನ್ನು ಪ್ರವಾದಿಗಳ ಬರಹಗಳಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಆದಾಗ್ಯೂ ಕುರುಬನಿಲ್ಲದ ಕುರಿಯು ನಾಶವಾದ ಹಾಗೆ ಆದಾಮನ ಸಂತತಿಯು ನಾಶವಾಗುವುದಕ್ಕೆ ದೇವರು ಅಪೇಕ್ಷಿಸಲಿಲ್ಲ. ಅದೇ ಕಾರಣಕ್ಕಾಗಿ ಆತನು ನಮ್ಮ ಕೆಟ್ಟ ವೈರಿಗಳಾದ ಸೈತಾನ, ಪಾಪ, ಮರಣ ಮತ್ತು ನರಕದಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಮತ್ತು ಸಮಾಧಾನದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದಕ್ಕೆ ಒಬ್ಬ ಶಕ್ತನಾದ ಕುರುಬನನ್ನು ಪರಲೋಕದಿಂದ ಕಳುಹಿಸಿದನು. ಆದಾಮನ ಸಂತತಿಗೆ ದೇವರು ಕಳುಹಿಸಿದ ಆ ಒಳ್ಳೆ ಕುರುಬನು ಯಾರೆಂಬುದು ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲದಿದ್ದರೆ ಈ ದಿನದ ಪಾಠವನ್ನು ಜಾಗ್ರತೆಯಿಂದ ಕೇಳಿಸಿಕೊಳ್ಳುವುದಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ನಾವು ಯೋಹಾನನ ಸುವಾರ್ತೆಯ 10ನೇ ಅಧ್ಯಾಯವನ್ನು ಓದುತ್ತಿದ್ದೇವೆ. ಯೇಸು ತನ್ನ ಸುತ್ತಲೂ ಸೇರಿ ಬಂದಿದ್ದ ಜನರ ಗುಂಪಿಗೆ ಹೇಳಿದ್ದೇನೆಂದರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಹಟ್ಟಿಯೊಳಗೆ ಬಾಗಿಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನೂ ಸುಲುಕೊಳ್ಳುವವನೂ ಆಗಿದ್ದಾನೆ. ಬಾಗಿಲಿನಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ಈ ಉಪಮಾನವನ್ನು ಯೇಸು ಅವರಿಗೆ ಹೇಳಿದನು. ಆದರೂ ಆತನ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಆದ ಕಾರಣ ಯೇಸು ಮತ್ತೂ ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ, ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ, ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನೂ ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡಿಕೊಂಡು ಹಿಂಡನ್ನು ಚದರಿಸುತ್ತವೆ. ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಈ ಮಾತುಗಳ ದೆಸೆಯಿಂದ ಯಹೂದ್ಯರಲ್ಲಿ ತಿರುಗಿ ಭೇದವಾಯಿತು. ಅವರಲ್ಲಿ ಅನೇಕರು ಅವನಿಗೆ ದೆವ್ವ ಹಿಡಿದಿದೆ, ಹುಚ್ಚು ಹಿಡಿದಿದೆ, ಯಾಕೆ ಅವನ ಮಾತು ಕೇಳುತ್ತೀರಿ ಅಂದರು. ಮತ್ತು ಕೆಲವರು, ಇವು ದೆವ್ವ ಹಿಡಿದವನ ಮಾತುಗಳಲ್ಲ, ದೆವ್ವವು ಕುರುಡರಿಗೆ ಕಣ್ಣು ಕೊಡಬಲ್ಲದೇ ಅಂದರು. ಯಹೂದ್ಯರು ಈತನನ್ನು ಸುತ್ತುಕೊಂಡು, ಇನ್ನೂ ಎಷ್ಟು ಕಾಲ ನಮ್ಮನ್ನು ಅವಮಾನ ಹುಟ್ಟಿಸುತ್ತಿ, ಇನ್ನೂ ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ, ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಅದಕ್ಕೆ ಯೇಸು, ನಿಮಗೆ ಹೇಳಿದೆನು, ಆದರೆ ನೀವು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದ್ದರಿಂದ ನಂಬದೇ ಇದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲಾದಕ್ಕಿಂತ ದೊಡ್ಡದು. ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸಕೊಳ್ಳಲಾರರು. ನಾನು ತಂದೆಯೂ ಒಂದಾಗಿದ್ದೇವೆ ಅಂದನು. ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಏಸು ಅವರನ್ನು, ತಂದೆಯ ಕಡೆಯಿಂದ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು, ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸೆಯುತ್ತೀರಿ? ಯಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ, ದೇವದೂಷಣೆಯ ದೆಸೆಯಿಂದಲೂ, ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಅಂದರು. ಅದಕ್ಕೆ ಏಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ? ಶಾಸ್ತ್ರ ಸುಳ್ಳಾಗಲಾರದಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಶ್ರೇಷ್ಠ ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀವು ದೇವದೂಷಣೆ ಮಾಡುತ್ತಿ ಅನ್ನುತ್ತೀರೋ? ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡಿರಿ. ಮಾಡಿದರೆ, ನನ್ನ ಮಾತನ್ನು ನಂಬದೇ ಇದ್ದರೂ ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ. ಆಗ ನನ್ನಲ್ಲಿ ತಂದೆಯು ಇದ್ದಾನೆಂತಲೂ, ತಂದೆಯಲ್ಲಿ ನಾನು ಇದ್ದೇನೆಂತಲೂ ನೀವು ತಿಳಿಕೊಂಡು ಮನನ ಮಾಡಿಕೊಳ್ಳುವಿರಿ ಅಂದನು. ಅವರು ತಿರುಗಿ ಆತನನ್ನು ಹಿಡಿಯುವುದಕ್ಕೆ ನೋಡಿದರು, ಆದರೆ ಅವರ ಕೈಗೆ ತಪ್ಪಿಸಿಕೊಂಡು ಹೋದನು. ಏಸು ಯಹೂದ್ಯರಿಗೆ ಹೇಳಿದ್ದನ್ನು ನೀವು ಕೇಳಿಸಿಕೊಂಡಿರಾ? ಏಸುವಿನ ಎಲ್ಲ ಮಾತುಗಳನ್ನು ಸವಿಸ್ತಾರವಾಗಿ ವಿವರಿಸುವುದಕ್ಕೆ ಸಮಯವೂ ನಮಗೆ ಅನುಮತಿಸದಿರುವ ಕಾರಣ ಏಸು ಸ್ವತಃ ಉಲ್ಲೇಖಿಸಲ್ಪಡುವ ಎರಡು ಹೆಸರುಗಳ ಮೇಲೆ ನಮ್ಮ ಆಲೋಚನೆಗಳನ್ನು ನಾವು ಕೇಂದ್ರೀಕರಿಸೋಣ. ನೀವು ಅವುಗಳನ್ನು ಕೇಳಿದ್ದೀರೋ? ಕುರಿಗಳಿಗೆ ಬಾಗಿಲು ಮತ್ತು ಒಳ್ಳೆ ಕುರುಬನು. ಮೊದಲನೆಯದಾಗಿ ನಾವು ಕೇಳಿದ್ದು, ಏಸು ಆದಾಮನ ಸಂತತಿಯವರನ್ನು ಕುರಿಗೆ ಹೋಲಿಸಿದ ನಂತರ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿರುತ್ತಾನೆ ಎಂದು ಜನರ ಗುಂಪಿಗೆ ಹೇಳಿದನು. ಏಸು ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ ಎಂದು ಯಾಕೆ ಕರೆದುಕೊಂಡನು? ಆ ದಿವಸಗಳಲ್ಲಿ ಕುರುಬನು ಮುಳ್ಳಿನ ಕೊಂಬೆಗಳಿಂದ ಅಥವಾ ಕಲ್ಲುಗಳಿಂದ ಒಂದು ಬೇಲಿಯನ್ನು ಮಾಡಿ ಕುರಿ ಮಂದೆಯು ಒಳಗೆ ಬರುವುದಕ್ಕೆ ಒಂದೇ ಒಂದು ಬಾಗಿಲಿರುವ ಹಟ್ಟಿಯನ್ನು ಕಟ್ಟುತ್ತಿದ್ದನು. ಸಾಯಂಕಾಲವಾದಾಗ ಕುರಿಯು ಒಳಗೆ ಬರುತ್ತಿತ್ತು. ಕುರುಬನು ತಾನೇ ತನ್ನ ಕುರಿಯನ್ನು ಕಾಯುವುದಕ್ಕೆ ಬಾಗಿಲಿನ ಬಳಿಯಲ್ಲಿ ಮಲಗುತ್ತಿದ್ದನು. ಹೀಗೆ ಕಾಡು ಮೃಗವು ಕುರಿಹಟ್ಟಿಯನ್ನು ಪ್ರವೇಶಿಸಿ ಕುರಿಯನ್ನು ಕೊಲ್ಲುವುದಕ್ಕಿಂತ ಮೊದಲು ಕುರುಬನು ಮಲಗಿರುವ ಬಾಗಿಲಿನ ಮೂಲಕವೇ ಒಳಗೆ ಬರಬೇಕಾಗಿತ್ತು. ಆ ಮೃಗವು ಕುರಿಗೆ ತೊಂದರೆ ಕೊಡುವುದಕ್ಕಿಂತ ಮುಂಚೆ ಕುರುಬನು ಅದನ್ನು ಓಡಿಸುತ್ತಿದ್ದನು. ಈ ರೀತಿಯಾಗಿ ಕುರುಬನು ತಾನೇ ಕುರಿಗೆ ಬಾಗಲಾಗಿದ್ದನು. ಕರ್ತನಾದ ಏಸು ತಾನೇ ಕುರಿಗೆ ಬಾಗಲಾಗಿದ್ದೇನೆ ಎಂದು ಕರೆದುಕೊಂಡನು. ಏಸು ತನಗೆ ಸಂಬಂಧಪಟ್ಟವರೆಲ್ಲರನ್ನೂ ಲಕ್ಷಿಸುವನಾಗಿದ್ದನು ಎಂದು ಇದರ ಅರ್ಥ. ನೀವು ದೇವರ ಮಂದೆಯ ಒಂದು ಭಾಗವಾಗುವುದಕ್ಕಿಂತ ಮೊದಲು ನೀವು ಏಸುವಿನ ಮೂಲಕವೇ ಬರಬೇಕು ಎಂಬುದು ಸಹ ಇದರ ಅರ್ಥವಾಗಿದೆ. ಸೈತಾನನ ಉರುಳಿನಿಂದ, ಪಾಪದ ದಂಡನೆಯಿಂದ, ಮರಣದ ಬಲದಿಂದ ಮತ್ತು ನಿತ್ಯವಾದ ನರಕದ ಶಕ್ತಿಯಿಂದ ರಕ್ಷಿಸಲ್ಪಡುವುದಕ್ಕೆ ಯಾರು ಇಷ್ಟಪಡುತ್ತಾರೋ ಅವರು ಏಸುವಿನ ಮೂಲಕ ಹಾದು ಹೋಗಲೇಬೇಕು. ಪಾಪಿಗಳನ್ನು ನಿತ್ಯ ಜೀವಕ್ಕೆ ಸೇರಿಸಿಕೊಳ್ಳುವ ಬಾಗಲು ಆತನೊಬ್ಬನೇ ಆಗಿದ್ದಾನೆ. ಅದಕ್ಕಾಗಿಯೇ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ರಕ್ಷಣೆಗೆ ಏಸು ಒಬ್ಬನು ಮಾತ್ರವೇ ಬಾಗಲಾಗಿದ್ದಾನೆ. ಸ್ವಲ್ಪ ಸಮಯದ ಹಿಂದೆ ಪ್ರವಾದಿಯಾದ ನೋಹ ಮತ್ತು ಜಲಪ್ರಳಯದ ಕುರಿತು ನಾವು ನೋಡಿಕೊಂಡದ್ದು ನಿಮಗೆ ನೆನಪಿದೆಯಾ? ಜಲಪ್ರಳಯದ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇಷ್ಟಪಡುವರೆಲ್ಲರಿಗೆ ಒಂದು ಆಶ್ರಯವಾಗುವಂತಹ ಹಡಗಿನಲ್ಲಿ ಎಷ್ಟು ಬಾಗಿಲುಗಳನ್ನು ಇಡುವಂತೆ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಿದ್ದನು? ಕೇವಲ ಒಂದೇ ಬಾಗಿಲು. ಪ್ರಳಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇಷ್ಟಪಡುವವರು ಹಡಗಿನ ಆ ಒಂದು ಬಾಗಿಲಿನಿಂದ ಒಳಗೆ ಹೋಗಬೇಕಾಗಿತ್ತು. ಬಾಗಿಲಿನ ಮೂಲಕ ಒಳಗೆ ಹೋದವರೆಲ್ಲರೂ ರಕ್ಷಿಸಲ್ಪಟ್ಟರು. ಬಾಗಿಲಿಂದ ಒಳಗೆ ಹೋಗದವರು ನಾಶವಾದರು. ಅದರಂತೆಯೇ ನ್ಯಾಯ ತೀರ್ಪಿನ ದಿನಕ್ಕೆ ಸಂಬಂಧಪಟ್ಟಂತೆ ಆದಾಮನ ಸಂತತಿಯವರಿಗಾಗಿ ದೇವರು ರಕ್ಷಣೆಯ ಒಂದೇ ಒಂದು ಬಾಗಿಲನ್ನು ತೆರೆದನು ಎಂಬುದನ್ನು ಪರಿಶುದ್ಧ ವಾಕ್ಯಗಳು ನಮಗೆ ದೃಢಪಡಿಸುತ್ತವೆ. ಮೆಸ್ಸಿಯನ್ನು ತಾನೇ ಜನರನ್ನು ನಿತ್ಯ ಜೀವಕ್ಕೆ ಸೇರಿಸಿಕೊಳ್ಳುವಂತಹ ಆ ಬಾಗಿಲಾಗಿದ್ದಾನೆ. ಅದಕ್ಕಾಗಿಯೇ ಏಸು, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಕುರಿಹಟ್ಟಿಯೊಳಗೆ ಬಾಗಿಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು, ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. ಯೋಹಾನ 10:9. ಏಸು ತನ್ನನ್ನು ಸೂಚಿಸಿಕೊಂಡ ಎರಡನೆಯ ಹೆಸರು ಮೊದಲನೆಯದರ ತರಹವೇ ಇದೆ. ಏಸು ಕುರಿಗಳಿಗೆ ಬಾಗಿಲು ಮಾತ್ರವಲ್ಲ, ಆತನು ಒಳ್ಳೆ ಕುರುಬನೂ ಸಹ ಆಗಿದ್ದಾನೆ. ಏಸು ಒಳ್ಳೆ ಕುರುಬನು ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸಿದನು ಮತ್ತು ನಮಗಾಗಿ ತನ್ನ ಜೀವವನ್ನು ಕೊಟ್ಟಿದ್ದಾನೆ. ಓಹೋ, ಈತನು ಎಂತಹ ಅದ್ಭುತವಾದ ಕುರುಬನು! ಈತನಿಗೆ ಸಂಬಂಧಪಟ್ಟಂತೆ ಪ್ರವಾದಿಯಾದ ದಾವಿದನು 23ನೆಯ ಕೀರ್ತನೆಯಲ್ಲಿ ಬರೆಯುತ್ತಾ ಹೀಗೆ ಹೇಳುತ್ತಾನೆ, ಯಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು? ನಿನ್ನ ದೊಣ್ಣೆಯೂ ನಿನ್ನ ಕೋಲೂ ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆ 23. ನಾನು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ದಾವಿದನು ಬರೆದಿರುವಂತಹ ಒಳ್ಳೆ ಕುರುಬನು ಮೆಸ್ಸಿಯನು ತಾನೇ ಆಗಿದ್ದಾರೆ. ಅದಕ್ಕಾಗಿಯೇ ಏಸು, ನಾನೇ ಒಳ್ಳೆ ಕುರುಬನು ಮತ್ತು ನಾನು ತಂದೆಯೂ ಒಂದಾಗಿದ್ದೇವೆ ಎಂದು ಹೇಳುವುದಕ್ಕೆ ಸಾಧ್ಯವಾಯಿತು. ಹೀಗಿದ್ದರೂ ತಾನು ತಂದೆಯೊಂದಿಗೆ ಒಂದಾಗಿದ್ದೇನೆ ಎಂದು ಏಸು ಹೇಳಿದಾಗ ಆತನು ದೇವದೂಷಣೆ ಮಾಡುತ್ತಿದ್ದಾನೆಂದು ಯಹೂದ್ಯರು ಆತನನ್ನು ನಿಂದಿಸಿದರು ಮತ್ತು ಆತನ ಮೇಲೆ ಎಸೆಯುವುದಕ್ಕೆ ಕಲ್ಲುಗಳನ್ನು ತಕ್ಕೊಂಡರು. ಏಸು ಮಾನವ ಶರೀರದಲ್ಲಿರುವ ದೇವರೆಂಬುದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಈ ದಿನದವರೆಗೂ ಆದಾಮನ ಸಂತತಿಯವರಲ್ಲಿ ಹೆಚ್ಚಿನವರು ಏಸುವಿನ ಈ ಮಾತುಗಳ ಮೇಲೆ ಮುಗ್ಗರಿಸಿದ್ದಾರೆ. ಏಸು ದೇವರೊಂದಿಗೆ ಒಬ್ಬನು ಎಂದರೆ ಇಬ್ಬರು ದೇವರುಗಳು ಎಂದು ಅರ್ಥ ಎಂಬುದಾಗಿ ಕೆಲವರು ತಪ್ಪಾಗಿ ಆಲೋಚಿಸಿ ಹೇಳುತ್ತಾರೆ. ಆದರೆ ಇದು ಆ ರೀತಿಯಲ್ಲ. ದೇವರ ಅನ್ಯೂನ್ಯತೆಯನ್ನು ಪ್ರವಾದಿಗಳ ವಾಕ್ಯಗಳು ಸ್ಪಷ್ಟವಾಗಿ ಹೇಳುತ್ತವೆ. ಅದೇನೆಂದರೆ, ನಮ್ಮ ದೇವರಾದ ಯಹೋವನು ಒಬ್ಬನೇ ದೇವರು. ಧರ್ಮೋಪದೇಶ 6:4. ಆದರೆ ಸತ್ಯವೇನೆಂದರೆ, ಒಬ್ಬನೇ ದೇವರು ಎನ್ನುವುದು ದೇವರು ಒಬ್ಬ ಮನುಷ್ಯನಾಗಿ ಭೂಲೋಕದಲ್ಲಿ ಸ್ವತಃ ಪ್ರಕಟಪಡಿಸಿಕೊಳ್ಳುವುದರಿಂದ ಆತನನ್ನು ತಡೆಯಲಿಲ್ಲ. ಬಹುಮಟ್ಟಿಗೆ ಒಂದು ಉದಾಹರಣೆ ಸಹಾಯ ಮಾಡುತ್ತದೆ. ಭೂಮಿಯ ಮೇಲೆ ಪ್ರಕಾಶಿಸುತ್ತಾ ನಮಗೆ ಬೆಳಕನ್ನು ಮತ್ತು ಶಾಖವನ್ನು ಕೊಡುವಂತಹ ಸೂರ್ಯನ ಕುರಿತು ಆಲೋಚಿಸಿರಿ. ಅಂತಹ ಎಷ್ಟು ಸೂರ್ಯಗಳನ್ನು ನಾವು ಹೊಂದಿದ್ದೇವೆ? ಕೇವಲ ಒಂದೇ ಒಂದು. ಇದು ಆಕಾಶದಲ್ಲಿ ದೂರದಲ್ಲಿದೆ. ಆದಾಗ್ಯೂ ಇದು ಭೂಮಿಗೆ ಸಹ ಹತ್ತಿರದಲ್ಲಿದ್ದು ತನ್ನ ಜೀವ ಕೊಡುವ ಸೂರ್ಯ ಪ್ರಕಾಶದಿಂದ ನಮ್ಮ ಜೀವಿತಗಳನ್ನು ಚುರುಕುಗೊಳಿಸುತ್ತಾ ಇದೆ. ಸುಡುವ ಸೂರ್ಯನು ಮತ್ತು ಬೆಚ್ಚಗಿನ ಸೂರ್ಯ ಪ್ರಕಾಶ ಎರಡೂ ಒಂದೇ. ಅದರಂತೆಯೇ ದೇವರು ಮತ್ತು ಏಸು ಇಬ್ಬರೂ ಒಂದೇ. ನಾನು ಮತ್ತು ತಂದೆಯಾದ ದೇವರು ಒಂದೇ ಆಗಿದ್ದೇವೆ ಎಂದು ಏಸು ಹೇಳಿದ್ದಾನೆ. ದೇವರ ಪ್ರೀತಿಯ ಬೆಳಕನ್ನು ಮತ್ತು ರಕ್ಷಣೆಯನ್ನು ನಮಗೆ ಸಂಪರ್ಕಿಸುವುದಕ್ಕೆ ಕರ್ತನಾದ ಏಸು ಈ ಲೋಕಕ್ಕೆ ಬಂದನು. ದೇವರು ಮತ್ತು ಏಸುವಿನ ಕುರಿತಾಗಿ ಪರಿಶುದ್ಧ ವಾಕ್ಯಗಳು ಏನು ಹೇಳಿವೆ ಎಂಬುದನ್ನು ಕೇಳಿರಿ. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನೂ ಆಗಿದ್ದಾನೆ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನೂ ಏಕಪುತ್ರನೂ ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವಸಂಪೂರ್ಣತೆಯು ವಾಸವಾಗಿರಬೇಕೆಂದು ನಿಷ್ಕರ್ಷೆ ಮಾಡಿದನು. ಕ್ರಿಸ್ತನಲ್ಲಿಯೇ ದೇವರ ಸರ್ವಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಇಬ್ರಿಯ 12:29, 1 ತಿಮೋತೆ 6:16, ಯೋಹಾನ 1:18, ಕೊಲೋಸೆ 1:5, 19ನೇ ವಚನ ಹಾಗೂ 2ನೇ ಅಧ್ಯಾಯ 9ನೇ ವಚನ. ಹೌದು, ಅದನ್ನೇ ದೇವರ ವಾಕ್ಯವು ಹೇಳುತ್ತದೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಹಾಗಾಗಿ ಏಸು ನಾನು ತಂದೆಯು ಒಂದಾಗಿದ್ದೇವೆ ಎಂದು ಹೇಳಲು ಶಕ್ತನಾದನು. ಪರಲೋಕದಿಂದ ಬಂದ ಏಸು ಕ್ರಿಸ್ತನು ಒಳ್ಳೆ ಕುರುಬನು, ಒಬ್ಬ ಮನುಷ್ಯನಾಗಿ ಭೂಲೋಕದಲ್ಲಿ ವಾಸಿಸಿದನು ಮತ್ತು ನಮ್ಮ ಪಾಪವು ತಂದಿದ್ದಂತಹ ಶಾಪದಿಂದ ನಮ್ಮನ್ನು ವಿಮೋಚಿಸುವುದಕ್ಕೆ ತನ್ನ ಪರಿಶುದ್ಧ ಜೀವಿತವನ್ನು ಕೊಟ್ಟನು. ಈತನು ಸತ್ತವರೊಳಗಿಂದ ಎದ್ದು ಬಂದವನು ಸಹ ಆಗಿದ್ದು ಆತನನ್ನು ನಂಬುವವರೆಲ್ಲರಿಗೆ ನಿತ್ಯ ಜೀವವನ್ನು ಕೊಡುವನಾಗಿದ್ದಾನೆ. ಅದಕ್ಕಾಗಿಯೇ ಏಸು ಹೀಗೆ ಹೇಳಲು ಶಕ್ತನಾದನು, ನಾನೇ ಒಳ್ಳೆ ಕುರುಬನು, ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ, ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ, ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು, ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ. ಎಲ್ಲ ಪ್ರಶ್ನೆಗಳನ್ನು ಮೀರಿ ಏಸು ಒಳ್ಳೆ ಕುರುಬನು, ಯಾಕೆಂದರೆ ನಮಗಾಗಿ ತನ್ನ ಜೀವಿತವನ್ನು ಕೊಡುವಷ್ಟರ ಮಟ್ಟಿಗೆ ಆತನು ನಮ್ಮನ್ನು ಪ್ರೀತಿಸಿದನು. ಪ್ರಿಯರೇ, ಈ ದಿನ ನಾವು ವಿದಾಯ ಹೇಳುವುದಕ್ಕಿಂತ ಮೊದಲು ಕರ್ತನಾದ ಏಸುವಿನ ಅದ್ಭುತವಾದ ಮಾತುಗಳನ್ನು ಇನ್ನೊಂದು ಸಾರಿ ಕೇಳಿಸಿಕೊಳ್ಳೋಣ. ಆತನು ಹೇಳಿದೇನೆಂದರೆ, ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು, ಆದರೆ ಕುರಿಹಟ್ಟಿಯೊಳಗೆ ಬಾಗಿಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ನಾನೇ ಒಳ್ಳೆ ಕುರುಬನು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೇ, ನೀವು ಯಾರನ್ನು ಹಿಂಬಾಲಿಸುತ್ತಿದ್ದೀರಿ? ನೀವು ಒಳ್ಳೆ ಕುರುಬನನ್ನು ಹಿಂಬಾಲಿಸುತ್ತಿದ್ದೀರೋ ಅಥವಾ ನೀವು ಬೇರೆ ಯಾರನ್ನಾದರೂ ಹಿಂಬಾಲಿಸುತ್ತಿದ್ದೀರೋ? ಕೇಳಿಸಿಕೊಂಡಿದ್ದಕ್ಕೆ ನಾವು ನಿಮಗೆ ವಂದಿಸುತ್ತೇವೆ ಮತ್ತು ದೇವರ ಹೃದಯವನ್ನು ತುಂಬಿದಂತಹ ಕನಿಕರದ ಕುರಿತು ಏಸು ಏನು ಬೋಧಿಸಿದ್ದನೋ ಅದನ್ನು ಕೇಳುವುದಕ್ಕೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಮೆಸ್ಸಿಯನಾದ ಏಸು ತನ್ನ ಕುರಿತು ಹೇಳಿರುವುದನ್ನು ನೀವು ಜ್ಞಾಪಿಸಿಕೊಳ್ಳುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ನನಗಾಗ್ತಾನೆ ಯೇಸುವೇ.
ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು, ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.